ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಹಾಡುವೆನು ಎಂದೆಂದಿಗೂ
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ,
ನ್ಯಾಯ ವಿಚಾರಣೆಯ ಸಮಯ. ಆತ್ಮೀಯ ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕ 14:7 ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ: ನಾವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯೂ ಬಂದಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ, ನ್ಯಾಯ ತೀರ್ಪು ಮಾಡುವ ಗಳಿಗೆಯೂ ಬಂದಿದೆ. ಹಾಗಾದರೆ ನ್ಯಾಯ ತೀರ್ಪು ಮಾಡ್ತಕ್ಕಂಥ ಸಮಯ ಯಾವುದು, ಹೇಗೆ ಅನ್ನುವಂತಹ ವಿಚಾರವನ್ನು ನಾವು ಧ್ಯಾನಿಸುವುದಕ್ಕೂ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನೀತಿ ಸ್ವರೂಪನಾದಂಥ ತಂದೆಯೇ, ಸಮಾಧಾನದ ಪ್ರಭುವೇ, ಆಲೋಚನೆ ಕರ್ತನೇ, ಅಪ್ಪ ಈ ಒಂದು ಬೆಳಗಿನ ಜಾವದಲ್ಲಿ ನಿನ್ನ ಬಳಿಗೆ ಬರತಕ್ಕಂಥವರಾಗಿದ್ದೇವೆ ಸ್ವಾಮಿ. ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡು. ನಮ್ಮ ಸ್ವಂತ ಬಲ ಜ್ಞಾನದಿಂದಲ ಸ್ವಾಮಿ ಈ ನ್ಯಾಯ ವಿಚಾರಣೆ ವಿಚಾರವನ್ನು ಅರಿತುಕೊಳ್ಳಲು ನಿನ್ನ ಜ್ಞಾನ ಅವಶ್ಯಕತೆ ಇದೆ. ನಿನ್ನ ಪರಿಶುದ್ಧಾತ್ಮನ ನಡೆಸುವಿಕೆ ನಮಗೆ ಬೇಕು ಸ್ವಾಮಿ. ಆದ್ದರಿಂದ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಅವರು ಯಾವ ಮನಭಾರದಿಂದ, ನೋವಿನಿಂದ, ಸಂಕಟದಿಂದ ನಿನ್ನ ವಾಕ್ಯವನ್ನು ಕೇಳಬೇಕೆಂಬುದಾಗಿ ಹಂಬಲಿಸುತ್ತಾ ಬಂದಿರುವಾಗ ಸ್ವಾಮಿ, ಪರಲೋಕದಲ್ಲಿ ನಮಗೆ ಮಧ್ಯಸ್ಥಿಕನಾಗಿರ್ತಕ್ಕಂಥ ಯೇಸು ಸ್ವಾಮಿ ನಮ್ಮ ಮಹಾಯಾಜಕನಾಗಿದ್ದಾನೆ. ನಾವು ಯಾವುದಕ್ಕೂ ಎದುರುವಂಥ ಅವಶ್ಯಕತೆ ಇಲ್ಲ. ಆತನ ಮುಂದೆ ನಮ್ಮ ಎಲ್ಲ ವಿಜ್ಞಾಪನೆಗಳನ್ನು ಹೇಳಿಕೊಳ್ಳಲು ಸಾಧ್ಯ ಎನ್ನುವಂತಹ ಆ ಒಂದು ಮನಸ್ಥಿತಿಯನ್ನು ಅವರಿಗೆ ಅನುಗ್ರಹಿಸಿಕೊಟ್ಟು ಆ ನಿಮಿತ್ತವಾಗಿ ಸಮಾಧಾನವನ್ನು ಹೊಂದಿಕೊಳ್ಳುವ ಹಾಗೆ ನಿಸ್ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕದಲ್ಲಿ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ ಎಂಬುದಾಗಿ ಹೇಳುವಾಗ ಆ ಗಳಿಗೆ, ಆ ಸಮಯ ಯಾವಾಗ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಲು ದಾನಿಯೇಲನ ಪುಸ್ತಕಕ್ಕೆ ಹೋಗಬೇಕು. ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಕೆಲವೊಂದು ವಿಚಾರಗಳನ್ನು ನಾವು ಓದಿ ಅರ್ಥ ಮಾಡಿಕೊಂಡಾಗ ಯಾವ ಸಮಯದಲ್ಲಿ ಆ ನ್ಯಾಯ ವಿಚಾರಣೆ ಆರಂಭವಾಗಿದೆ ಪರಲೋಕದಲ್ಲಿ ಅನ್ನುವಂಥ ವಿಚಾರವನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ. ಹಾಗಾಗಿ ನಿಮ್ಮ ಸತ್ಯವೇದವನ್ನು ದಾನಿಯೇಲನ ಪುಸ್ತಕ 7:8 ಕಡೆಗೆ ತಿರುಗಿಸುವಾಗ ಅಲ್ಲಿ ಅನೇಕ ವಿಚಾರಗಳನ್ನು ದೇವರು ದಾನಿಯೇಲನಿಗೆ ತಿಳಿಯಪಡಿಸಿದ್ದಾನೆ. ಅದರಲ್ಲೂ ವಿಶೇಷವಾಗಿ 7:8 ಅನೇಕ ಮೃಗಗಳ ಬಗ್ಗೆ ಮಾತನಾಡ್ತಕ್ಕಂಥವರಾಗಿದ್ದಾನೆ. ಆ ಮೃಗಗಳು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಮೃಗ ಅಂದರೆ ದಾನಿಯೇಲನ ಪುಸ್ತಕ 7:7 ಆ 4 ದೊಡ್ಡ ಮೃಗಗಳು ಲೋಕಸಾಗರದೊಳಗೆ ಏರತಕ್ಕ 4 ರಾಜ್ಯಗಳು ಅಂದರೆ ರಾಜ್ಯವು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಹಾಗಾಗಿ ಈ ಮೃಗಗಳು ರಾಜ್ಯದ ಬಗ್ಗೆ, ರಾಜರುಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಹಾಗೆ ನಾವು ದಾನಿಯೇಲನ ಪುಸ್ತಕ 7:1 ಮೊದಲನೆಯ ಒಂದು ಮೃಗ ಅದು ಯಾವ ರೀತಿಯಲ್ಲಿತ್ತು ಅಂದರೆ ಸಿಂಹ ಆಗಿತ್ತು, ಅದಕ್ಕೆ 4 ರೆಕ್ಕೆಗಳು ಹದ್ದಿನಂತೆ ಇತ್ತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ, ಸಿಂಹ ಬಾಬಿಲೋನ್ ಸಾಮ್ರಾಜ್ಯಕ್ಕೆ ಹೋಲಿಕೆಯಾಗಿದೆ, ಬಾಬಿಲೋನ್ ಸಾಮ್ರಾಜ್ಯ ಆಡಳಿತ ನಡೆಸಿದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅನಂತರ ಬಾಬಿಲೋನನ್ನು ಸೋಲಿಸಿ ಬಂದಂಥ ರಾಜ್ಯ ಅದು ಮೇಡೋ ಪಾರ್ಶಿಯ ರಾಜ್ಯ, ಅದನ್ನು ಕರಡಿಗೆ ಹೋಲಿಸಲಾಗಿದೆ. ಆ ಕರಡಿಗೆ ಬಾಯಲ್ಲಿ ಆ ಒಂದು ಎಲುಬುಗಳನ್ನು, 3 ಪಕ್ಕ ಎಲುಬುಗಳನ್ನು ಹಿಡಿದುಕೊಂಡಿತ್ತು ಎಂಬುದರ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಅನಂತರ ಮೇದೋ ಪಾರಸಿಯರನ್ನು ಗೆದ್ದಂತಹ ಒಂದು ರಾಜ್ಯ ಯಾವುದೆಂದರೆ ಅದು ಗ್ರೀಕ್ ಅಲೆಕ್ಸಾಂಡರ್ ಎಂಬುದಾಗಿ ನಾವು ನೋಡ್ತಕ್�ಕಂಥವರಾಗಿದ್ದೇವೆ. ಅದನ್ನು ಚಿರತೆಗೆ ದೇವರು ಇಲ್ಲಿ ಹೋಲಿಸಿ 4 ರೆಕ್ಕೆಗಳಿರುವ ಮೃಗಕ್ಕೆ ಅದನ್ನು ಹೋಲಿಸಿರ್ತಕ್ಕಂಥವರಾಗಿದ್ದಾರೆ. ಅನಂತರ ಈ ಗ್ರೀಕ್ ಆಡಳಿತ ಮಾಡಿತ್ತು, ಈ ಗ್ರೀಕನ್ನು ಗೆದ್ದಂಥ ರಾಜ್ಯ ಯಾವುದು ಎಂದರೆ ಅದು ರೋಮ್, ಅನ್ನೇ ರೋಮ್. ವಿಗ್ರಹಾರಾಧಕರು ಎಂಬುದಾಗಿ ನಾವು ಹೇಳ್ತಕ್ಕಂಥವರಾಗಿದ್ದೇವೆ. ಇದು ಯೇಸು ಸ್ವಾಮಿ ಜೀವಿಸಿದಂಥ ಕಾಲಘಟ್ಟಕ್ಕೂ ಸಹ ಬರತಕ್ಕಂಥದ್ದಾಗಿದೆ. ಇದು ಇಡೀ ಲೋಕವನ್ನೇ ಆಡಳಿತ ಮಾಡಿತು. ಇಡೀ ಲೋಕವನ್ನೇ ಆಡಳಿತ ಮಾಡಿದ ನಂತರ ಇದು ಬಿದ್ದು ಹೋಗ್ತಕ್ಕಂಥದ್ದಾಗಿದೆ. ಇದು ಬಿದ್ದು ಹೋದಾಗ ಈ ರೋಮ್ 10 ಭಾಗಗಳಾಗಿ ಒಡೆದು ಹೋಗ್ತಕ್ಕಂಥದ್ದಾಗಿದೆ. ಆ ಒಡೆದು ಹೋಗ್ತಕ್ಕಂಥದ್ದನ್ನೇ 10 ಕೊಂಬುಗಳು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ 10 ಕೊಂಬು ಆಡಳಿತ ನಡೀತಕ್ಕಂತಹ ಸಂದರ್ಭದಲ್ಲಿಯೇ ಮತ್ತೊಂದು ಕೊಂಬು, ಚಿಕ್ಕ ಕೊಂಬು ಬೆಳೆಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಚಿಕ್ಕ ಕೊಂಬು ಇಡೀ ಲೋಕವನ್ನೇ ಆಡಳಿತ ಮಾಡಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಚಿಕ್ಕ ಕೊಂಬು ಬಿದ್ದ ನಂತರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನ್ಯಾಯ ವಿಚಾರಣೆಯ ಸಮಯ ಬಂದಿದೆ ಎಂಬುದಾಗಿ. ನ್ಯಾಯ ವಿಚಾರಣೆಯ ವಿಚಾರವನ್ನ ದೇವರು ದಾನಿಯೇಲನಿಗೆ ತಿಳಿಯಪಡಿಸ್ತಕ್ಕಂಥವರಾಗಿದ್ದಾರೆ. ಹಾಗಂದರೆ ಈ ಚಿಕ್ಕ ಕೊಂಬು ಯಾರನ್ನ ಸೂಚಿಸ್ತಕ್ಕಂಥದ್ದಾಗಿದೆ? ಈ ಚಿಕ್ಕ ಕೊಂಬು ಆ ಒಂದು 10 ರಾಜ್ಯಗಳು, ಐರೋಪ್ ಖಂಡದ 10 ರಾಜ್ಯಗಳಲ್ಲಿ ಅತಿ ಚಿಕ್ಕದಾದಂಥ ಒಂದು ರಾಜ್ಯ ಯಾವುದೆಂದರೆ ಅದು ವ್ಯಾಟಿಕನ್. ಅದನ್ನೇ ಇಲ್ಲಿ ಚಿಕ್ಕ ಕೊಂಬು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಅದು ಪೋಪ್ ಮಾರ್ಗದ ಕಥೋಲಿಕ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇದು ಕ್ರಿಸ್ತ ಸಕ 538 ಕ್ರಿಸ್ತ ಸಕ 1798 ಅಂದರೆ ಹೆಚ್ಚು ಕಡಿಮೆ 1260 ವರ್ಷಗಳ ಕಾಲ ಆಡಳಿತ ಮಾಡಿತು. ಅನಂತರ 1798 ನೆಪೋಲಿಯನ್ ದಂಡನಾಯಕನಾದಂಥ ಬರ್ತಿಯರ್ ಅಂತಕ್ಕಂಥವನು ಪೋಪ್ನ ಹಿಡಿದು ಸೆರೆಗೆ ಹಾಕ್ತಕ್ಕಂಥವನಾಗಿದ್ದಾನೆ. ಅನಂತರ ಪೋಪ್ನ ಆಡಳಿತ ನಿಲ್ತಕ್ಕಂಥದ್ದಾಗಿದೆ. ಅನಂತರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನ್ಯಾಯ ವಿಚಾರಣೆ ಆರಂಭವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಇದನ್ನು ಇನ್ನೂ ಸಹ ದಾನಿಯೇಲನಿಗೆ ದೇವರು ಯಾವ ಸಮಯದಲ್ಲಿ ಈ ನ್ಯಾಯ ವಿಚಾರಣೆ ಪರಲೋಕದಲ್ಲಿ ಆರಂಭವಾಗಿದೆ ಅನ್ನುವಂತಹ ವಿಚಾರವನ್ನು ಮತ್ತಷ್ಟು ವಿಷಯಗಳೊಂದಿಗೆ ದಾನಿಯೇಲನ ಪುಸ್ತಕ 8 ಅಧ್ಯಾಯದಲ್ಲಿ ಕೊಡ್ತಕ್ಕಂಥವರಾಗಿದ್ದಾರೆ. ಇಲ್ಲೂ ಸಹ ಒಂದು ಟಗರು ಮತ್ತು ಹೋತದ ಕನಸನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಟಗರು ಬಂದು ಯಾರನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದ್ರೆ, ಟಗರಿಗೆ 2 ಕೊಂಬಿ ಇರ್ತಕ್ಕಂಥದ್ದು ಮೇಡೋ ಪಾರ್ಸಿಯ ರಾಜ್ಯವನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಅನಂತರ ನಾವು ನೋಡ್ತಕ್ಕಂತಹ ಓತ, ಆ ಓತಕ್ಕೆ 4 ಕೊಂಬುಗಳಿರ್ತಕ್ಕಂಥದ್ದು ಅದು ಗ್ರೀಕ್ ಸಾಮ್ರಾಜ್ಯವನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಅನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಏನನ್ನ ನೋಡ್ತಕ್ಕಂಥವರಾಗಿದ್ದೇವೆ ಅಂತಂದ್ರೆ, ಈ ಚಿಕ್ಕ ಕೊಂಬಿನ ವಿಚಾರವಾಗಿ ಮತ್ತೆ ಬರ್ತಕ್ಕಂಥದ್ದಾಗಿದೆ. ಆ ಚಿಕ್ಕ ಕೊಂಬು ಪೋಪ್ ಆಡಳಿತದ ಒಂದು ಸಾಮ್ರಾಜ್ಯವನ್ನು ಸೂಚಿಸತಕ್ಕಂಥದ್ದಾಗಿದೆ. ಅನಂತರ ದೇವರು ದಾನಿಯೇಲನಿಗೆ ಮತ್ತೊಂದು ದೇವದರ್ಶನ ಗುಡಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕೆಂದರೆ ಈ ನ್ಯಾಯ ವಿಚಾರಣೆ ಎಲ್ಲಿ ನಡೀತಕ್ಕಂಥದ್ದಾಗಿದೆ ಅಂತಂದರೆ ಪರಲೋಕದ ದೇವದರ್ಶನ ಗುಡಾರದಲ್ಲಿ ನಡೀತಕ್ಕಂಥದ್ದಾಗಿದೆ. ಅಂದರೆ ಈ ದೇವದರ್ಶನ ಗುಡಾರಕ್ಕೆ ತಕ್ಕಂತೆ ದೇವರು ಒಂದು ದರ್ಶನವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಅದು ಹೇಗೆ ಈ ಲೋಕದಲ್ಲಿ ಆ ಒಂದು ಪರ್ಣಶಾಲೆಯಲ್ಲಿ ಆ ಮಹಾದೋಷ ಪರಿಹಾರಕ ದಿನದಲ್ಲಿ ಏನು ನಡೀತಕ್ಕಂಥದ್ದಾಗಿತ್ತು ಅದು ಪರಲೋಕದಲ್ಲಿ ನಡೀತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರಕ್ಕೆ ಹೊಂದಾಣಿಕೆ ಆಗುವಂತೆ ದೇವರು ಈ ಒಂದು ದರ್ಶನವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಆ ದರ್ಶನ ಏನು ಎಂಬುದಾಗಿ ನಾವು ನೋಡಬೇಕಾದ್ರೆ ಅದೇ ದಾನಿಯೇಲನ ಪುಸ್ತಕ 8:14 ವಚನ, 2300 ನಡೆಯುವುದು, ನಂತರ ಪರಿಶುದ್ಧ ಸ್ಥಳವು ಶುದ್ಧೀಕರಿಸಲ್ಪಡುವುದು ಎಂಬುದಾಗಿ. ಹೇಗೆ ಆ ಮಹಾದೋಷ ಪರಿಹಾರಕ ದಿನದಲ್ಲಿ ಇಸ್ರಾಯೇಲರ ಮಹಾಯಾಜಕನು ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ದೇವಾಲಯಕ್ಕೂ ಜನರಿಗೂ ಪ್ರಾಯಶ್ಚಿತ್ತವನ್ನು ಮಾಡ್ತಕ್ಕಂಥವನಾಗಿದ್ದನು ದೇವರ ಕುರಿಮರಿಯ ಮುಖಾಂತರವಾಗಿ, ಹಾಗೆ ಕ್ರಿಸ್ತನು ಮಹಾಪರಿಶುದ್ಧ ಸ್ಥಳಕ್ಕೆ ತನ್ನ ರಕ್ತದ ಮುಖಾಂತರವಾಗಿ ಪ್ರವೇಶಿಸಿದ್ದಾನೆ, ಅಲ್ಲಿ ಸಂಪೂರ್ಣವಾಗಿ ನಮ್ಮ ಪಾಪಗಳನ್ನು ಅಳಿಸಿ ಹಾಕುವಂತಹ ಕೆಲಸವನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. 2300 ಒಂದು ಪ್ರವಾದನೆಯನ್ನು ನಾವು ಲೆಕ್ಕ ಮಾಡಿದಾಗ ಅದು ಎಲ್ಲಿಗೆ ಬರ್ತಕ್ಕಂಥದ್ದಾಗಿದೆ ಅಂದರೆ 1844 ಅಕ್ಟೋಬರ್ 22 ಬರ್ತಕ್ಕಂಥದ್ದಾಗಿದೆ. ಹಾಗಾದರೆ ಪ್ರಿಯ ಕೇಳುಗರೆ, 1844 ಅಕ್ಟೋಬರ್ 22 ಯೇಸು ಸ್ವಾಮಿ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವುದರ ಮೂಲಕವಾಗಿ ನ್ಯಾಯ ವಿಚಾರಣೆಗಳಿಗೆ ಬಂದಿದೆ ಎಂಬುದಾಗಿ ದೇವರ ವಾಕ್ಯ ಪ್ರಕಟಣೆ ಪುಸ್ತಕ 14:6-7 ವಚನದಲ್ಲಿ ಎಚ್ಚರಿಕೆಯ ಗಂಟೆಯಾಗಿ ದೇವರು ನಮಗೆ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾದರೆ ಈ ಒಂದು ನ್ಯಾಯ ವಿಚಾರಣೆ ಹೇಗೆ ನಡೀತಕ್ಕಂಥದ್ದಾಗಿದೆ ಅಂದರೆ, ಕ್ರಿಸ್ತನು 2ನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ದೇವರು ದೃಢೀಕರಿಸ್ತಕ್ಕಂಥವನಾಗಿದ್ದಾನೆ. ಈತನು ಪರಲೋಕ ರಾಜ್ಯಕ್ಕೆ ಯೋಗ್ಯನಾದಂಥ ವ್ಯಕ್ತಿಯೋ ಅಥವಾ ಯೋಗ್ಯ ಇಲ್ಲವೋ ಅನ್ನುವಂತಹ ಒಂದು ದೃಢೀಕರಣವನ್ನು ದೃಢಪಡಿಸತಕ್ಕಂತಹ ನ್ಯಾಯ ವಿಚಾರಣೆ ಈಗ ಕ್ರಿಸ್ತನು ಎರಡನೇ ಸಾರಿ ತೀರ್ಪು ಮಾಡಲು ಬರುವುದಕ್ಕಿಂತ ಮೊದಲು ನ್ಯಾಯ ವಿಚಾರಿಸ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಇಡೀ ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ದೇವರು ಯಾರನ್ನು ಸಹ ನ್ಯಾಯ ವಿಚಾರಣೆ ಮಾಡದೆ ತೀರ್ಪನ್ನು ಕೊಡುವುದಿಲ್ಲ. ಉದಾಹರಣೆಗೆ ಆದಮ ಮತ್ತು ಹಾವಳು ಪಾಪ ಮಾಡಿದಾಗ ಆದಿಕಾಂಡ ಪುಸ್ತಕ 3:9 ನಾವು ನೋಡುವಂತೆಯವರಾಗಿದ್ದೇವೆ. ಏದೇನ್ ತೋಟದಲ್ಲಿ ಹೊರಗಾಕುವುದಕ್ಕಿಂತ ಮೊದಲು ಯೇಸು ಸ್ವಾಮಿ ದೇವರು ಆದಮ ಮತ್ತು ಅವಳನ್ನು ಕರೆಯುವುದರ ಮೂಲಕವಾಗಿ ಅವರನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸಿ ಅನಂತರ ದಂಡನೆಯನ್ನು ನೀಡುವಂತೆಯವನಾಗಿದ್ದಾನೆ. ಹಾಗೆ ಯೇಸು ಸ್ವಾಮಿಯು ಸಹ ಎರಡನೇ ಸಾರಿ ಈ ಲೋಕಕ್ಕೆ ಬಂದು ನಮಗೆ ನಮ್ಮ ಕೃತ್ಯಗಳಿಗೆ ತಕ್ಕಂತೆಯೇ ನ್ಯಾಯ ತೀರ್ಪನ್ನು ಆ ಒಂದು ಪ್ರತಿಫಲವನ್ನು ಕೊಡುವುದಕ್ಕಿಂತ ಮೊದಲು ದೇವರು ನಮ್ಮ ಜೀವನ ಚರಿತ್ರೆಯನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸುವಂತೆಯವನಾಗಿದ್ದಾನೆ. ಇನ್ನು ಆದಿಕಾಂಡ ಪುಸ್ತಕ 4:1 ಅಲ್ಲಿ ಕಾಯನ ಮತ್ತು ಹಬೇಲನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕಾಯನ ತನ್ನ ತಮ್ಮನಾದಂಥ ಹಬೇಲನನ್ನು ಕೊಂದು ಹಾಕಿರ್ತಕ್ಕಂಥ ವಿಚಾರ ದೇವರಿಗೆ ಗೊತ್ತಿದ್ದರೂ ಸಹ ದೇವರು ಅವನನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸತಕ್ಕಂಥವನಾಗಿದ್ದಾನೆ. ಅನಂತರ ಅವನಿಗೆ ದೇವರು ದಂಡನೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಇನ್ನು ನೋವನ ಕಾಲದಲ್ಲಿ ಲೋಕವನ್ನು ನೋಡಿದಂತಹ ದೇವರು ಭಯಂಕರವಾದಂಥ ಪಾಪದಿಂದ ತುಂಬಿಕೊಂಡಿತ್ತು. ಆದರೂ ಸಹ ದೇವರು 120 ವರ್ಷಗಳ ಕಾಲ ನೋವನ ಮುಖಾಂತರವಾಗಿ ಆಗಿನ ಲೋಕವನ್ನು ವಿಚಾರಣೆಗೆ ಒಳಪಡಿಸತಕ್ಕಂಥವರಾಗಿದ್ದಾರೆ. ಅನಂತರ ಮಳೆಯನ್ನು ಇಲ್ಲಿ ಆ ಲೋಕಕ್ಕೆ ತಂದು ನಾಶ ಮಾಡ್ತಕ್ಕಂಥವರಾಗಿದ್ದಾರೆ. ನಾವು ಇನ್ನೂ ಮುಂದುವರೆದು ನೋಡ್ತಕ್ಕಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 19:10 ಸೋದೋಮ್ ಗೋಮರ ಪಟ್ಟಣಗಳ ಬಗ್ಗೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಅಲ್ಲಿಯೂ ಸಹ ದೇವದೂತರನ್ನು ಕಳಿಸಿ ಆ ಪಟ್ಟಣದ ಒಂದು ಪಾಪ ಎಷ್ಟು ಘೋರವಾಗಿತ್ತು ಎಂಬುದಾಗಿ ವಿಚಾರಣೆ ಮಾಡಿ ಅನಂತರ ಬೆಂಕಿಯ ಮಳೆಯಿಂದ ನಾಶ ಮಾಡ್ತಕ್ಕಂಥವರಾಗಿದ್ದಾರೆ. ಇದನ್ನೇ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಪುಸ್ತಕ 22:1-14 ತನಕ ನಾವು ಓದುವುದಾದರೆ ಅಲ್ಲಿ ಒಂದು ಸಾಮ್ಯವನ್ನು ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಯೇಸು ಸ್ವಾಮಿ ಅರಸನ ಮಗನ ಮದುವೆ, ಆ ಮದುವೆಗೆ ಅನೇಕರನ್ನು ಕರೆಯಲಾಗಿತ್ತು. ಆದರೆ ಮದುವೆ ದಿನ ಬಂದಾಗ ಕರೆದಂಥ ಯಾರೂ ಸಹ ಬರಲಿಲ್ಲ. ಆದರೆ ರಾಜನು ಅವನ ಆಳನ್ನು ಕಳಿಸಿ ಮತ್ತೆ ಕರೀತಕ್ಕಂಥವನಾಗಿದ್ದಾನೆ. ಆದರೆ ಅವರು ನೆವವನ್ನು ಹೇಳಿ ಆ ಮದುವೆಗೆ ಬರದೆ ಹೋಗ್ತಕ್ಕಂಥವರಾಗಿದ್ದಾರೆ. ಕೋಪಗೊಂಡಂಥ ರಾಜನು ಹೆದ್ದಾರಿಗಳಿಗೆ ಬೀದಿಗೆ ಹೋಗಿ ಒಳ್ಳೆಯವರು ಕೆಟ್ಟವರು ಎಲ್ಲರನ್ನ ಕರೆದುಕೊಂಡು ಬರಲು ಹೇಳುವಂಥವನಾಗಿದ್ದಾನೆ. ಒಂದು ಕಡೆ ಮದುವೆ ಸಂಭ್ರಮ ಎಲ್ಲವೂ ಸಹ ತಯಾರಾಗಿದೆ. ಆದರೆ ಮದುವೆ ಸಂಭ್ರಮಕ್ಕೆ ಬರುವುದಕ್ಕೂ ಮೊದಲು ಆ ಮದುವೆ ವಸ್ತ್ರವನ್ನು ಹಾಕಿಕೊಳ್ತಕ್ಕಂಥದ್ದು ವಾಡಿಕೆಯಾಗಿತ್ತು. ಆ ನಿಮಿತ್ತವಾಗಿ ಅಲ್ಲಿ ಎಲ್ಲರಿಗೂ ಸಹ ಮದುವೆ ವಸ್ತ್ರವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಅಲ್ಲಿ ಮದುವೆ ವಸ್ತ್ರವನ್ನು ಹಾಕಿಕೊಂಡದೇ ಇರತಕ್ಕಂಥದ್ದನ್ನು ರಾಜ ಬಂದು ಪರೀಕ್ಷೆ ಮಾಡ್ತಕ್ಕಂಥವನಾಗಿದ್ದಾನೆ. ಎಲ್ಲರೂ ಸಹ ಮದುವೆ ವಸ್ತ್ರವನ್ನು ಹಾಕಿಕೊಂಡಿದ್ದಾರಾ ಇಲ್ಲವೋ ಎಂಬುದಾಗಿ ಒಬ್ಬನು ಹಾಕಿಕೊಳ್ಳದೆ ಹೋದಾಗ ಅವನನ್ನು ಬೆಂಕಿಯ ಕೆರೆಗೆ ಹೊರಗೆ ತಳ್ತಕ್ಕಂಥವರಾಗಿದ್ದಾರೆ. ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಯೇಸು ಸ್ವಾಮಿ ಪರಲೋಕದಲ್ಲಿ ಆ ನ್ಯಾಯ ವಿಚಾರಣೆಯನ್ನು ಆರಂಭಿಸಿದ್ದಾನೆ. ನಮ್ಮ ಹೆಸರು ಯಾವಾಗ ಬರ್ತದೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಆದರೆ ನಾವು ಆ ಮದುವೆ ವಸ್ತ್ರ ಅಂದರೆ ನೀತಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದರೆ ಮಾತ್ರ ಪರಲೋಕದಲ್ಲಿ ನಡೀತಕ್ಕಂತಹ ಮದಲಿಂಗನು ಮದಲಗಿತ್ತಿಯು ಸಭೆಗೂ ಕ್ರಿಸ್ತನಿಗೂ ನಡೀತಕ್ಕಂತಹ ಆ ಮದುವೆ ಔತಣದಲ್ಲಿ ನಾವು ಕುಳಿತುಕೊಳ್ಳಲು ಸಾಧ್ಯ. ಹಾಗಾಗಿ ದೇವರು ಈ ನ್ಯಾಯ ವಿಚಾರಣೆ ಸಮಯದಲ್ಲಿ ನಮ್ಮಿಂದ ಏನನ್ನ ಎದುರು ನೋಡ್ತಕ್ಕಂಥವನಾಗಿದ್ದಾನೆ ಅಂದರೆ ನಮ್ಮಿಂದ ನೀತಿಯನ್ನು ಎದುರು ನೋಡ್ತಕ್ಕಂಥವನಾಗಿದ್ದಾನೆ. ಆ ಮದುವೆಯ ವಸ್ತ್ರವನ್ನು ನಮ್ಮಿಂದ ಎದುರು ನೋಡ್ತಕ್ಕಂಥವನಾಗಿದ್ದಾನೆ. ಅದನ್ನು ಪಡೆದುಕೊಳ್ಳಬೇಕಾದರೆ ನಾವು ಈ ನ್ಯಾಯ ವಿಚಾರಣೆಯ ಸಮಯದಲ್ಲಿ ನಮ್ಮ ಎಲ್ಲ ಪಾಪಗಳನ್ನು ಕ್ರಿಸ್ತನ ಮುಂದೆ ಹಾಕಬೇಕಾಗಿದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 1 Peter 4:17 ತಿಳಿಸ್ತಕ್ಕಂಥದ್ದಾಗಿದೆ, ಮೊದಲು ದೇವರ ಮನೆಯಲ್ಲಿ ಈ ನ್ಯಾಯ ವಿಚಾರಣೆ ಆರಂಭವಾಗಿದೆ ಎಂಬುದಾಗಿ. ಅಂದರೆ ಯಾರೆಲ್ಲ ಕ್ರಿಸ್ತನನ್ನು ತಿಳಿದುಕೊಂಡಿದ್ದಾರೋ, ಯಾರೆಲ್ಲ ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾರೋ ಅವರಿಂದ ಈ ಒಂದು ನ್ಯಾಯ ವಿಚಾರಣೆ ಪರಲೋಕದಲ್ಲಿ ಆರಂಭವಾಗಿದೆ. ಹಾಗಾದರೆ ಈ ನ್ಯಾಯ ವಿಚಾರಣೆಯ ಬಗ್ಗೆ ನಾವು ಯಾವುದೇ ರೀತಿಯಲ್ಲಿ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಯಾಜಕನು, ನಮ್ಮ ವಕೀಲನು, ಪಕ್ಷವಾದಿ ಯಾರಾಗಿದ್ದಾರೆ ಅಂದರೆ ಕ್ರಿಸ್ತನೇ ಆಗಿದ್ದಾನೆ. ನಾವು ಯೋವಾನನು ಬರೆದ 1:2 ನಾವು ಓದುವುದಾದರೆ ಅದರಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯರಾದ ಮಕ್ಕಳೇ, ಪಾಪ ಮಾಡಬೇಡಿರಿ. ಒಂದು ವೇಳೆ ಪಾಪ ಮಾಡಿದರೆ ನಮ್ಮ ಪಕ್ಷವಾದಿಯಾದಂಥ ಕ್ರಿಸ್ತನು ತಂದೆಯ ಬಳಿಯಲ್ಲಿ ಇದ್ದಾನೆ ಎಂಬುದಾಗಿ ನಮಗೆ ಒಂದು ವಾಗ್ದಾನವನ್ನು, ನಂಬಿಕೆಯನ್ನು ಈ ವಾಕ್ಯ ಕೊಡ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ಬನ್ನಿರಿ, ವಾದಿಸೋಣ, ನಿಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ದರೂ ಅದನ್ನು ಹಿಮದಂತೆ ಬೆಳ್ಳಗೆ ಮಾಡ್ತಕ್ಕಂಥನಾಗಿದ್ದೇನೆ ಎಂಬುದಾಗಿ, ಕರಿ ಮಂಜಿಯಂತೆ ಇದ್ದರೂ ಅದನ್ನು ಉಣ್ಣೆಯಂತೆ ಬೆಳ್ಳಗೆ ಮಾಡ್ತಕ್ಕಂಥನಾಗಿದ್ದೇನೆ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 1:18 ದೇವರು ಕರೆಯುವಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಯೋಹಾನನು ಬರೆದ 1 ಪತ್ರಿಕೆ 1:9 ತಿಳಿಸ್ತಕ್ಕಂಥದ್ದಾಗಿದೆ. ನಿಮ್ಮ ಪಾಪಗಳನ್ನು ನೀವು ಹರಕೆ ಮಾಡಿದರೆ ಆತನು ನಂಬಿಗಸ್ತನು, ನೀತಿವಂತನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಕ್ರಿಸ್ತನ ಬಳಿಗೆ ಬರೋಣ, ಬಂದು ನಮ್ಮ ಪಾಪಗಳನ್ನು ಹರಕೆ ಇಡೋಣ. ಹೇಗೆ ಆ ಒಂದು ಪರ್ಣಶಾಲೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಯಾವ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಪಾಪ ಮಾಡಿದಂಥ ವ್ಯಕ್ತಿ ಕುರಿಮರಿಯನ್ನು ತಂದು ತನ್ನ ಕೈಗಳನ್ನು ಅದರ ಮೇಲೆ ಇಟ್ಟು ಬಲಿಯನ್ನು ಸಲ್ಲಿಸಿ ಆ ರಕ್ತವನ್ನು ಯಾಜಕನಿಗೆ ಕೊಡ್ತಕ್ಕಂಥವನಾಗಿದ್ದನು. ಯಾಜಕ ಅದನ್ನು ತೆಗೆದುಕೊಂಡು ಹೋಗಿ ಆ ಒಂದು ಪರದೆ ಮೇಲೆ ಆ ಒಂದು ರಕ್ತವನ್ನು ಚಿಮ್ಕಿಸ್ತಕ್ಕಂಥವನಾಗಿದ್ದನು. ಅದೇ ರೀತಿಯಾಗಿ ಇವತ್ತು ನಾವು ನಮ್ಮ ಪಾಪವನ್ನು ಹೊತ್ತುಕೊಳ್ತಕ್ಕಂತಹ ಕ್ರಿಸ್ತನ ಬಳಿಗೆ ಬರೋಣ. ಕ್ರಿಸ್ತನೇ ಆ ಕುರಿಮರಿಯಾಗಿದ್ದನು. ಯಾಕೆಂದರೆ ಇಗೋ ಯಜ್ಞಕ್ಕೆ ಕುಯ್ಯಲ್ಪಟ್ಟಂಥ ಕುರಿಮರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಹರಕೆ ಇಟ್ಟರೆ ಖಂಡಿತವಾಗಿಯೂ ಸಹ ಆತನು ನಮ್ಮ ಪಾಪಗಳನ್ನು ಪರಿಹರಿಸಿ ತೊಳೆದು ಶುದ್ಧೀಕರಿಸತಕ್ಕಂಥವನಾಗಿದ್ದಾನೆ. ಅದನ್ನೇ ನಾವು ಹಳೆಯ ಒಡಂಬಡಿಕೆಯಲ್ಲಿ ಮಹಾದೋಷ ಪರಿಹಾರಕ ದಿನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಯಾಜಕನು ಏನು ಮಾಡ್ತಕ್ಕಂಥವನಾಗಿದ್ದನು ಎಂಬುದನ್ನು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಮಗೆ ಯಾಜಕ ಕಂಡ 16:7 7 ಮತ್ತು 8 ವಚನಗಳನ್ನು ನಾವು ಓದಬೇಕಾದರೆ, ಯಾಜಕನು ಆ ದಿನದಲ್ಲಿ ಅವನು 2 ಮೇಕೆಗಳನ್ನು ತೆಗೆದುಕೊಂಡು ಸಭೆಯ ಗುಡಾರದ ಬಾಗಿಲ ಬಳಿಯಲ್ಲಿ ತಂದು ಅವುಗಳನ್ನು ಕರ್ತನ ಎದುರಿನಲ್ಲಿ ನಿಲ್ಲಿಸಿ ಆರೋನನು ಆ 2 ಆಡುಗಳಿಗಾಗಿ ಚೀಟು ಹಾಕಬೇಕು, 1 ಚೀಟು ಕರ್ತನಿಗೋಸ್ಕರ, 1 ಚೀಟು ಪಾಪದ ಪಶುಗೋಸ್ಕರ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇದರಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, 2 ಕುರಿಮರಿಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥವನಾಗಿದ್ದನು. 1 ದೇವರಿಗೂ, ಇನ್ನೊಂದು ಸೈತಾನನಿಗೂ. ಅದರಲ್ಲಿ ದೇವರ ಕುರಿಯ ಮುಖಾಂತರವಾಗಿ ಇಡೀ ಪರ್ಣಶಾಲೆಯನ್ನು, ಇಡೀ ಇಸ್ರಾಯೇಲ್ ಜನಗಳ ಒಂದು ಪಾಪವನ್ನು ಶುದ್ಧೀಕರಿಸ್ತಕ್ಕಂಥವನಾಗಿದ್ದನು. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ರಕ್ತವಿಲ್ಲದೆ ಪಾಪಧಾರೆ ಇಲ್ಲ ಎಂಬುದಾಗಿ. ಹಾಗಾಗಿ ನಮ್ಮ ಪಾಪಗಳಿಗೋಸ್ಕರ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದನು. ಅದೇ ರಕ್ತದ ಮುಖಾಂತರವಾಗಿ ಇಂದು ಆ ಒಂದು ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿದ್ದಾನೆ, ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ, ನಮಗೋಸ್ಕರ ಆ ಪ್ರಾಯಶ್ಚಿತ್ತವನ್ನು ಆರಂಭಿಸಿದ್ದಾನೆ. ಪ್ರಿಯ ಕೇಳುಗರೆ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 8:1-2 ನಾವು ಓದುವುದಾದರೆ, ನಮ್ಮ ಮಹಾಯಾಜಕನಾದಂತಹ ಯೇಸು ಸ್ವಾಮಿ ತಂದೆಯ ಬಲಪಾಸದಲ್ಲಿ ಕುಳಿತಿದ್ದಾನೆ. ಅಂದರೆ ಬಲಪಾಸದಲ್ಲಿ ಕುಳಿತಿದ್ದಾನೆ ಅಂದರೆ ಆ ಬಲಗಡೆ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ನಾನು ಖಂಡಿತವಾಗಿಯೂ ಈ ಒಂದು ವಿಚಾರವನ್ನು ಜಯಿಸ್ತಕ್ಕಂಥವನಾಗಿದ್ದೇನೆ, ಖಂಡಿತವಾಗಿಯೂ ನಮಗೋಸ್ಕರ ವಾದವನ್ನು ಮಾಡುವುದರ ಮುಖಾಂತರವಾಗಿ ಈ ಕೇಸನ್ನು ನಾನು ಖಂಡಿತವಾಗಿ ಜಯಿಸ್ತಕ್ಕಂಥವನಾಗಿದ್ದೇನೆ ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ವಕೀಲನಾಗಿ ಬಲಗಡೆಯಲ್ಲಿ ಕೂತಿದ್ದಾನೆ. ಅದು ನಮಗೆ ಒಂದು ಉತ್ತಮ ನಿರೀಕ್ಷೆಯನ್ನು ಕೊಡ್ತಕ್ಕಂಥದ್ದಾಗಿದೆ. ಹೇಗೆ ದೇವದರ್ಶನ ಗುಡಾರದಲ್ಲಿ ಆ ಕುರಿಯ ರಕ್ತ ಅದು ಒಂದು ಸಾಂಕೇತಿಕವಾಗಿತ್ತು, ಅದು ಸಂಪೂರ್ಣವಾಗಿ ಅಳಿಸುವಾಗ್ತಿರಲಿಲ್ಲ. ಆದರೆ ಕ್ರಿಸ್ತನ ರಕ್ತ ಮಾತ್ರ ಎಲ್ಲವನ್ನ ತೊಳಿತಕ್ಕಂಥದ್ದಾಗಿದೆ ಎಂಬುದಾಗಿ ಇಬ್ರಿಯದವರಿಗೆ ಬರೆದ ಪುಸ್ತಕದಲ್ಲಿ ನಾವು ಓದುವಂತವರಾಗಿದ್ದೇವೆ. ಅದನ್ನು ನಾವು ದೇವರ ವಾಕ್ಯದಲ್ಲಿ ಓದುವುದಾದರೆ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 9:6-7 ಓದಬೇಕಾದರೆ, ಇವುಗಳು ಹೇಗೆ ನೇಮಕ ಮಾಡಲ್ಪಟ್ಟ ಯಾಜಕರು ಯಾವಾಗಲೂ ದೇವರ ಸೇವೆಯನ್ನು ಪೂರೈಸುವವರಾಗಿ ಗುಡಾರದ 1ನೇ ಭಾಗದೊಳಗೆ ಪ್ರವೇಶಿಸುವರು, ಆದರೆ 2ನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತೆಗೆದುಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ತನ್ನ ತಪ್ಪುಗಳಿಗೋಸ್ಕರವೂ ಅರ್ಪಿಸುತ್ತಾನೆ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ಈ ಕಾರ್ಯವನ್ನು ಯೇಸು ಸ್ವಾಮಿ 1844 ಅಕ್ಟೋಬರ್ 22 ಈ ಕಾರ್ಯವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಆತನು ತನ್ನ ರಕ್ತದ ಮುಖಾಂತರವಾಗಿ ನಮಗೋಸ್ಕರ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ವಿಜ್ಞಾಪನೆಯನ್ನು ಮಾಡುವಂಥವನಾಗಿದ್ದಾನೆ. ನಾವೆಲ್ಲರೂ ಸಹ ಈ ಒಂದು ಮಹಾದೋಷ ಪರಿಹಾರಕ ದಿನದಲ್ಲಿ ನಾವಿದ್ದೇವೆ. ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ಆ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿ 176 ವರ್ಷಗಳ ಕಾಲ ಮುಗಿತಕ್ಕಂಥದ್ದಾಗಿದೆ. ಇನ್ನೂ ಸಹ ನಮಗೋಸ್ಕರ ಅಲ್ಲಿ ಸೇವೆಯನ್ನು ಮಾಡ್ತಕ್ಕಂಥನಾಗಿದ್ದೇನೆ. ಯಾಕೆಂದರೆ ನಾನು ಮತ್ತು ನೀವು ಇನ್ನೂ ಸಹ ಮನ ತಿರುಗದೆ ಹೋದ ಕಾರಣದಿಂದ ಒಬ್ಬನು ನಾಶವಾಗದೆ ಎಲ್ಲ ನಿತ್ಯ ಜೀವ ಹೊಂದಬೇಕೆಂಬುದು ಆತನ ಉದ್ದೇಶ. ಅದಕ್ಕೋಸ್ಕರವೇ ದೇವರು ಪ್ರಕಟಣೆ ಪುಸ್ತಕ 14:6-7 ವಚನದಲ್ಲಿ ಮೊದಲನೆಯ ದೇವದೂತನ ಸಂದೇಶದ ಮೂಲಕವಾಗಿ ನ್ಯಾಯ ವಿಚಾರಣೆಗಳಿಗೆ ಬಂದಿದೆ, ಆತನಿಗೆ ಭಯಪಟ್ಟು ಆತನನ್ನು ಮಹಿಮೆ ಪಡಿಸಿರಿ, ಆತನ ಗುಣಗಳನ್ನು ಈ ಲೋಕದಲ್ಲಿ ಪ್ರಚುರಪಡಿಸಿರಿ, ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂಬುದಾಗಿ ಆತನು ಕರೆಯುವಂತನಾಗಿದ್ದಾನೆ. ಎಂಥ ಪ್ರೀತಿಯ ಆಹ್ವಾನವನ್ನು ದೇವರು ನಮಗೆ ನೀಡತಕ್ಕಂಥವನಾಗಿದ್ದಾನೆ ಅಲ್ವೇ ಪ್ರಿಯ ಕೇಳುಗರೆ? ಈ ಪ್ರೀತಿಯ ಆಹ್ವಾನವನ್ನು ನೀವು ಸ್ವೀಕರಿಸುವರಾ ಅಥವಾ ತಿರಸ್ಕರಿಸುವಿರಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ಇಸ್ರಾಯೇಲ್ ಜನರಿಗೆ ಆ ಮಹಾದೋಷ ಪರಿಹಾರಕ ದಿನ ಒಂದು ದಿನದ ಹಬ್ಬವಾಗಿತ್ತು, ಆದರೆ ನಮಗೆ 176 ವರ್ಷಗಳ ಕಾಲ ಮುಗಿತಕ್ಕಂಥದ್ದಾಗಿದೆ. 176 ವರ್ಷಗಳ ಕಾಲ ಮುಗಿತಕ್ಕಂಥದ್ದಾಗಿದೆ. ಆ ಒಂದು ದಿನದ ಹಬ್ಬದಲ್ಲಿ ನಾವು ಎಲ್ಲಿದ್ದೇವೆ ಪ್ರಿಯ ಕೇಳುಗರೆ? ನಾವು ಫ್ಯೂ ಮೂಮೆಂಟ್ಸ್ ಅಂದರೆ ಇನ್ನೇನು ಕೆಲವೇ ಸಮಯಗಳಲ್ಲಿ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಆತನ ಬರೋಣ ಎಷ್ಟು ಶೀಘ್ರವಾಗಿದೆ ಅಂದರೆ ಬಾಗಿಲ ಬಳಿಯಲ್ಲಿದೆ. ಈಗ ನಮ್ಮ ಯಾಜಕನಾಗಿದ್ದಾನೆ, ಅವನು ಯಾಜಕ ವಸ್ತ್ರವನ್ನು ತೆಗೆದುಹಾಕಿ ರಾಜನಾಗಿ ಈ ಲೋಕಕ್ಕೆ ಬರತಕ್ಕಂಥನಾಗಿದ್ದಾನೆ. ಅದಕ್ಕೂ ಮೊದಲೇ ನಮ್ಮ ಯಾಜಕನನ್ನು ನಾವು ಭದ್ರವಾಗಿ ಹಿಡಿದುಕೊಂಡು ನಮ್ಮ ಪಾಪಗಳನ್ನು ಹರಕಿಡೋಣ. ಆ ರೀತಿಯಾಗಿ ಹೌದು, ನಾನು ನನ್ನ ಪಾಪಗಳನ್ನು ಹರಕಿ ಇಡತಕ್ಕಂಥನಾಗಿದ್ದೇನೆ, ಕ್ರಿಸ್ತನು ಬರತಕ್ಕಂಥನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಅರ್ಥ ಮಾಡಿಕೊಂಡರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನೀನು ನಮ್ಮ ಮಹಾಯಾಜಕನಾಗಿದ್ದೀಯ. ಈ ಸಮಯದಲ್ಲಿ ನಮ್ಮ ಪಾಪಗಳನ್ನ ನಿನ್ನ ಮುಂದೆ ಹರಕಿಡುವಾಗ ನಮ್ಮ ಪಾಪಗಳನ್ನ ನೀನು ಸಮ್ಮಿಸಿ ಸ್ವಾಮಿ, ಆ ನ್ಯಾಯ ವಿಚಾರಣೆಯಲ್ಲಿ ನಮ್ಮನ್ನ ನೀತಿವಂತರೆಂಬುದಾಗಿ ನಿನ್ನ ಜೀವದರ ಪಟ್ಟಿಯಲ್ಲಿ ಇರಿಸಲ್ಪಟ್ಟು ನೀನು ಬರುವಾಗ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವಾಗೆ ನಮ್ಮನ್ನ ಪ್ರೇರೇಪಿಸಿ ಅಭಿಷೇಕಿಸಿ ಆಶೀರ್ವಿಸಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಮ್ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.